ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಯಾತ್ರೆಯು ಬಲು ಅಲ್ಪವೆಂದು ತಿಳಿದಿಲ್ಲವೇನು ಓ ಮಾನವ, ಲೋಕ ಚಿಂತೆಯು ಕ್ಷಣ ಮಾತ್ರವೆಂಬ ಅರಿವಿಲ್ಲವೇನು ಓ ಮಾನವ. ಕ್ರಿಸ್ತನೆ ನಿನ್ನಯ ಜೀವಿತವೆಂದು ಆತನೇ ನಿನಗೆ ಸರ್ವಸ್ವವೆಂದು ಯೋಚಿಸಬಾರದೇಕೆ, ಯೋಚಿಸಬಾರದೇಕೆ. ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಯಾತ್ರೆಯು ಬಲು ವ್ಯರ್ಥವೆಂದು ತಿಳಿದಿಲ್ಲವೇನು ಓ ಮಾನವ, ಈ ಲೋಕವೆಲ್ಲವೂ ಪರಿಮಾಯ ಎಂದು ಅರಿವಿಲ್ಲವೇನು ಓ ಮಾನವ. ಅಂತ್ಯದವರೆಗೂ ಸಂರಕ್ಷಿಸುವ ದೇವರಿಗೆಂದೆಂದು ಒಪ್ಪಿಸಿಕೊಳ್ಳುತ್ತಾ ಜೀವಿಸಬಾರದೇಕೆ, ಜೀವಿಸಬಾರದೇಕೆ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕೊನೆಯ ಕಾಲದ ದೇವರ ಸಭೆ ಭಾಗ 5. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ನಾವು ಕಳೆದ ಸಂಚಿಕೆಗಳಲ್ಲಿ ಕೊನೆಯ ಕಾಲದ ದೇವರ ಸಭೆ ಅದು ದೇವರ ಆಜ್ಞೆಗಳನ್ನು ಕೈಗೊಂಡು ನಡೀತಕ್ಕಂಥದ್ದಾಗಿದೆ, ಅದು ಯೇಸುವಿನ ವಿಷಯವಾದಂಥ ಸಾಕ್ಷಿಯನ್ನು ಹೊಂದಿರುತ್ತದೆ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 12:17 ತಿಳಿಸಿರುವ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಸಭೆ ಕೊನೆಯ ಕಾಲದ ಸಭೆಯಾಗಿದೆ. ಅದು ಸತ್ಯವೇದದ ಸಿದ್ಧಾಂತಗಳನ್ನು ಎತ್ತಿ ಹಿಡಿಯುವಂತಹ ಸಭೆಯಾಗಿದ್ದು ಅದು ತನ್ನದೇ ಆದಂತಹ ದೈವ ನಿರ್ಮಿತವಾದಂಥ ಕಾರ್ಯವನ್ನು ಈ ಲೋಕದಲ್ಲಿ ಮಾಡುತ್ತಿದೆ. ಅದಕ್ಕೆ ಒಂದು ವ್ಯವಸ್ಥೆ ಇದೆ, ಒಂದು ಕ್ರಮ ಇದೆ, ಒಂದು ಸಂಸ್ಥೆ ಸ್ಥಾಪನದಲ್ಲಿ ಅದು ಇದೆ ಎಂಬುದನ್ನು ನಾವು ನೋಡಿದೆವು. ಆ ಒಂದು ಸಭೆಗೆ ವಿಶೇಷವಾದಂತಹ ಅಧಿಕಾರವನ್ನು ದೇವರು ಕೊಟ್ಟಿದ್ದಾನೆ. ಆ ಅಧಿಕಾರದೊಂದಿಗೆ ಉತ್ತಮ ರೀತಿಯಲ್ಲಿ ಸಂಸ್ಥೆ ಆಗಿ ಆಡಳಿತ ನಡೆಸುತ್ತಾ ಬರ್ತಕ್ಕಂಥದ್ದಾಗಿದೆ. ಆ ಒಂದು ಕೊನೆಯ ಕಾಲದ ಸಭೆ ಅದು ಸೆವೆಂತ್ ಡೇ ಅಡ್ವೆಂಟಿಸ್ ಸಭೆ ಎಂಬುದಾಗಿ ನಾವು ನೋಡಿದೆವು. ಈ ಸಭೆಯಲ್ಲಿ ನಾಯಕರುಗಳು ಯಾವ ರೀತಿಯಲ್ಲಿದ್ದಾರೆ, ಅದರ ವ್ಯವಸ್ಥೆ ಯಾವ ರೀತಿಯಲ್ಲಿದೆ, ಅದಕ್ಕೆ ಕೊಟ್ಟಿರತಕ್ಕಂಥ ಜವಾಬ್ದಾರಿ ಏನು, ಕಾವಲುಗಾರನ ಕೆಲಸ ಏನು ಎನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಕಳೆದ ಸಂಚಿಕೆಯಲ್ಲಿ ನೋಡಿದೆವು. ಇವತ್ತಿನ ದಿನದಲ್ಲಿ ನಾವು ಇದರ ಮುಂದುವರಿದ ಭಾಗವಾಗಿ ದೇವರ ಸಭೆ ತನ್ನ ಜನರ ಬಗ್ಗೆ ದೇವರು ಯಾವ ರೀತಿಯಲ್ಲಿ ತಾಳ್ಮೆಯನ್ನು ಹೊಂದಿದ್ದಾನೆ, ದೇವರು ತನಗೆ ನಂಬಿಗಸ್ತರಾಗಿರುವ ಜನರಿಗೆ ಯಾವ ರೀತಿಯಲ್ಲಿ ಆ ಒಂದು ವಾಗ್ದಾನ ಮಾಡಿರತಕ್ಕಂತಹ ಆ ಫಲಗಳನ್ನು ಈ ಸಭೆಗೆ ನೀಡುವಂಥವನಾಗಿದ್ದಾನೆ, ದೇವರ ಆಜ್ಞೆಗಳಿಗೆ ತಕ್ಕಂತೆ ಆತನು ನ್ಯಾಯ ತೀರ್ಪು ಮಾಡುವಂಥವನಾಗಿದ್ದಾನೆ, ಇಸ್ರಾಯೇಲ್ ಜನರಿಂದ ನಮಗೆ ಕೊನೆಯ ಕಾಲದಲ್ಲಿರ್ತಕ್ಕಂತಹ ಆತ್ಮಿಕ ಇಸ್ರಾಯೇಲರಿಗೆ ಎಚ್ಚರಿಕೆ ಏನು, ಜಯಸಾಲಿಗೆ ಕೊಡ್ತಕ್ಕಂತಹ ಆ ಬಹುಮಾನ ಏನು ಅನ್ನುವಂತಹ ಅನೇಕ ವಿಚಾರಗಳನ್ನು ನಾವು ಈ ಕೊನೆಯ ಕಾಲದ ಸಭೆ ವಿಚಾರವಾಗಿ ಕಲಿಯಲು ಹೋಗುವಂಥವರಾಗಿದ್ದೇವೆ. ಇದನ್ನು ಧ್ಯಾನಿಸುವುದಕ್ಕಿಂತ ಮೊದಲು ನಾವು ತಲೆಗಳನ್ನು ಬಾಗಿ ಪರಿಶುದ್ಧಾತ್ಮನ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಎಲ್ಲ ಒಳ್ಳೆಯ ಕಾರ್ಯಗಳಿಗೂ ಮೂಲ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಈ ಒಂದು ಸಮಯದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ನಿನ್ನ ಮಕ್ಕಳಾಗಿ ನಿನ್ನ ವಾಕ್ಯವನ್ನು ಧ್ಯಾನಿಸಲು ಕೂಡಿ ಬಂದಿದ್ದೇವೆ ಸ್ವಾಮಿ. ಅಪ್ಪ, ನಮ್ಮ ಸ್ವಂತ ಬಲ ಜ್ಞಾನದಿಂದ ನಿನ್ನ ವಾಕ್ಯಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲು ಅಸಾಧ್ಯ ಸ್ವಾಮಿ. ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆ ನಮಗೆ ಬೇಕು, ಆತ್ಮನ ಕ್ರಿಯೆ ನಮ್ಮಲ್ಲಿ ನಡೆಯಬೇಕು ಸ್ವಾಮಿ. ಆ ನಿಮಿತ್ತವಾಗಿ ಸ್ವಾಮಿ, ಆತ್ಮನು ನಮ್ಮ ಸಂಗಡ ಮಾತನಾಡುವುದರ ಮೂಲಕವಾಗಿ ಕೇಳುಗರ ಹೃದಯದಲ್ಲೂ ಸಹ ಈ ವಾಕ್ಯದ ಮುಖಾಂತರವಾಗಿ ಮಾತನಾಡಲಿ ಸ್ವಾಮಿ. ಆ ನಿಟ್ಟಿನಲ್ಲಿ ಅವರಲ್ಲಿ ಒಂದು ಭಕ್ತಿ ಸಂಜೀವನ ಉಂಟಾಗಿ ನಿನ್ನ ಪರಲೋಕ ರಾಜ್ಯಕ್ಕೆ ಅವರು ಬಾಧ್ಯಸ್ಥರಾಗುವಾಗಿ ಸಹಾಯ ಮಾಡು. ಆ ನಿಮಿತ್ತವಾಗಿ ನಾವೆಲ್ಲರೂ ಸಹ ನಿನ್ನ ಪರಲೋಕ ರಾಜ್ಯದಲ್ಲಿ ಒಂದು ಸಭೆಯಾಗಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ಕಲಿತಕ್ಕಂಥ ಭಾಗ್ಯವನ್ನು ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಅನುಗ್ರಹಿಸಿಕೊಟ್ಟು ನಡೆಸು, ಆಶೀರ್ವದಿಸು. ನಿನ್ನ ದಾಸನಾದಂಥ ನನ್ನನ್ನು ಮರೆಮಾಚಿ ನೀನು ಮಾತನಾಡು ಸ್ವಾಮಿ. ನಿನ್ನ ಮಕ್ಕಳಿಗೆ ಯಾವ ಸಂದೇಶವನ್ನು ಕೊಡಬೇಕೆಂಬುದಾಗಿ ನೀನು ಆಶಿಸುವಂತವನಾಗಿದ್ದೀಯಾ, ಅದನ್ನು ನೀನು ಮಾತನಾಡು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ತನ್ನ ಜನರ ಬಗ್ಗೆ ಉತ್ತಮವಾದಂಥ ತಾಳ್ಮೆಯನ್ನು ಹೊಂದಿದ್ದಾನೆ, ಅದೇ ರೀತಿಯಲ್ಲಿ ನಂಬಿಕೆಯನ್ನು ಸಹ ಹೊಂದಿದ್ದಾನೆ ಎಂಬುದನ್ನು ನಾವು ನೋಡುವಂಥವರಾಗಿದ್ದೇವೆ. ಯಾಕೆಂದರೆ ತನ್ನ ಸಭೆಯ ಮಕ್ಕಳು ಕೊನೆಯ ಕಾಲದಲ್ಲಿ ಈ ತಾಳ್ಮೆಯನ್ನು, ಕ್ರಿಸ್ತನ ಮೇಲೆ ನಂಬಿಕೆಯನ್ನು ವ್ಯಕ್ತಪಡಿಸುತ್ತಾರೆ ಎಂಬುದಾಗಿ ನಾವು ಪ್ರಕಟಣೆ ಗ್ರಂಥ 12:14 ನೋಡುವಂಥವರಾಗಿದ್ದೇವೆ. ಆ ನಿಟ್ಟಿನಲ್ಲಿ ದೇವರು ತನ್ನ ಸಭೆಯ ಬಗ್ಗೆ ತಾಳ್ಮೆಯಿಂದ ಕಾದುಕೊಂಡಿದ್ದಾನೆ. ಯಾಕೆ ಎಂಬುದಾಗಿ ನಾವು ನೋಡುವುದಾದರೆ, ಸಭೆಯು ವಿಮೋಚಕನಾದಂಥ ಕ್ರಿಸ್ತನ ನಿರೀಕ್ಷೆಯ ಮಟ್ಟದಲ್ಲಿ ವಿಫಲವಾಗಿದೆ. ಹೌದು ಪ್ರಿಯ ಕೇಳುಗರೆ, ನಾವು ಏನು ಮಾಡಬೇಕೆಂಬುದಾಗಿ ದೇವರು ನಮಗೆ ಕಾರ್ಯವನ್ನು ಕೊಟ್ಟಿದ್ದಾನೆ, ಅದು ದೈವ ನಿರ್ಮಿತ ಕಾರ್ಯ. ಅದನ್ನು ನಾವು ಮಾಡದೇ ಹೋದ ಕಾರಣದಿಂದ ಆತನು ತಾನು ಏನು ಮಾಡಬೇಕೆಂಬುದಾಗಿ ತನ್ನ ಸಭೆಗೆ ನಿರ್ಧರಿಸಿದ್ದಾನೋ ಅದನ್ನು ಮಾಡಲು ವಿಫಲನಾಗುವಂಥವನಾಗಿದ್ದಾನೆ. ಇದು ಒಂದು ದುಃಖಕರ ಸಂಗತಿ. ಆದಾಗ್ಯೂ ದೇವರು ತನ್ನ ಜನರನ್ನು ಕೈಬಿಡುವುದಿಲ್ಲ. ನಾವು ಅನೇಕ ಸಂದರ್ಭದಲ್ಲಿ ಏನು ಮಾಡಬೇಕೆಂಬುದಾಗಿ ಆತನು ನಮ್ಮಿಂದ ನೆನೆಸ್ತಕ್ಕಂಥವನಾಗಿದ್ದಾನೋ ಅದನ್ನು ಮಾಡದೆ ಹೋದಾಗ ಆತನು ನಮ್ಮನ್ನು ಕೈಬಿಡುವುದಿಲ್ಲ. ಅದು ದುಃಖಕರ ಸಂಗತಿಯೇ, ಅದು ನೋವಿನ ಸಂಗತಿಯೇ. ಆದರೂ ಸಹ ಆತನು ಕೈಬಿಡುವುದಿಲ್ಲ, ನಮ್ಮನ್ನು ಎಚ್ಚರಿಸಿ ನಡೆಸುವಂತವನಾಗಿದ್ದಾನೆ, ದೀರ್ಘ ಶಾಂತಿಯಿಂದ ನಮ್ಮೊಂದಿಗೆ ತಾಳಿಕೊಂಡಿದ್ದಾನೆ. ಅದರಲ್ಲಿ ಒಳ್ಳೆತನವಿದೆ ಎಂಬ ಕಾರಣದಿಂದಲ್ಲ, ಬದಲಾಗಿ ದೇವರ ಹೆಸರು, ಸತ್ಯ ಹಾಗೂ ನೀತಿಯ ವಿರೋಧಿಗಳ ಮುಂದೆ ಅಗೌರವಕ್ಕೆ ಒಳಗಾಗಬಾರದು. ಮತ್ತು ದೇವರು ಜನರ ನಾಶನದಿಂದ ಸೈತಾನನು ಹಾಗೂ ಅವರ ಅನುಯಾಯಿಗಳು ಸಂತೋಷಿಸಬಾರದೆಂಬ ಉದ್ದೇಶದಿಂದ ದೇವರು ತನ್ನ ಜನರೊಂದಿಗೆ ಇನ್ನೂ ಇದ್ದಾನೆ. ದೇವರು ತನ್ನ ಜನರ ಮೂರ್ಖತನ, ಅಪನಂಬಿಕೆ, ಅಟಮಾರಿತನಗಳನ್ನು ಬಹಳ ಕಾಲದಿಂದ ಸಹಿಸಿಕೊಂಡಿದ್ದಾನೆ. ತನ್ನ ಅಪಾರವಾದಂಥ ತಾಳ್ಮೆ, ದೀರ್ಘಶಾಂತಿ ಹಾಗೂ ಅನುಕಂಪದಿಂದ ಆತನು ಅವರನ್ನು ಶಿಕ್ಷಿಸಿದ್ದಾನೆ. ದೇವರ ಮಕ್ಕಳು ಆತನ ಎಚ್ಚರಿಕೆ ಮತ್ತು ಸಲಹೆಗಳಿಗೆ ಗಮನ ಕೊಟ್ಟಲ್ಲಿ ಆತನು ಅವರ ಎಲ್ಲ ಹಠಮಾರಿತನದ ತಪ್ಪುಗಳನ್ನು ಶಮಿಸಿ ಪರಿಶುದ್ಧಗೊಳಿಸುವನು ಹಾಗೂ ಶಾಶ್ವತವಾದ ರಕ್ಷಣೆ ನೀಡಿ ತನ್ನ ಕೃಪೆಯ ಬಲದಿಂದ ಅವರನ್ನು ಒಂದು ಸ್ಮಾರಕವಾಗಿ ಮಾಡುವನು. ಸಭೆಯು ಎಷ್ಟೇ ದೋಷದಿಂದ ಕೂಡಿ ಬಲಹೀನವಾಗಿದ್ದರೂ ಕ್ರಿಸ್ತನು ತನ್ನ ಅತ್ಯಧಿಕವಾದ ಗೌರವವನ್ನು ಕೊಟ್ಟಿದ್ದಕ್ಕೆ ನಾವು ಯಾವಾಗಲೂ ಸಹ ಅದನ್ನು ನೆನಪಿಸಿನಲ್ಲಿಟ್ಟುಕೊಳ್ಳಬೇಕು. ಆತನು ತನ್ನ ಸಭೆಯನ್ನು ಬಹಳವಾದ ಕಾಳಜಿ ಮತ್ತು ತೀವ್ರ ಆಸಕ್ತಿಯಿಂದ ಕಾಯುತ್ತಾ ತನ್ನ ಪರಿಶುದ್ಧಾತ್ಮನಿಂದ ಅದನ್ನು ಬಲಪಡಿಸುವಂತವನಾಗಿದ್ದಾನೆ. ಯಾಕೆ ಎಂಬುದಾಗಿ ನಾವು ನೋಡಬೇಕಾದರೆ, ಪ್ರಿಯ ಕೇಳುಗರೆ, ದೇವರು ಕನಿಕರವು, ದಯವು, ದೀರ್ಘಶಾಂತಿ ಉಳ್ಳಂಥವನು, ನಂಬಿಕೆ ಉಳ್ಳಂಥ ದೇವನು. ಈ ಸಭೆಯ ಮೇಲೆ ಅಷ್ಟೊಂದು ತಾಳ್ಮೆಯಿಂದ ಎಲ್ಲವನ್ನು ಕಾದಿಕೊಂಡಿದ್ದಾನೆ. ಹಾಗಂತ ಹೇಳಿ ನಾವು ತಪ್ಪಿನ ಮೇಲೆ ತಪ್ಪು ಮಾಡಿ ಆತನ ಮನಸ್ಸನ್ನು ನೋಯಿಸುವ ಮಕ್ಕಳಾಗಿರಬಾರದು. ಯಾಕೆಂದರೆ ತಾಳ್ಮೆಯು, ಕರುಣೆಯು, ಕೃಪೆ ಉಳ್ಳಂಥ ದೇವರು. ಅದೇ ಸಮಯದಲ್ಲಿ ಇಬ್ರಿಯದವರಿಗೆ ಬರೆದ ಪತ್ರಿಕೆ 12:29 ವಚನವನ್ನು ನೋಡುವುದಾದರೆ, ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಆತನ ತಾಳ್ಮೆಗೆ ಒಂದು ಮಿತಿ ಇದೆ. ಆ ತಾಳ್ಮೆಯನ್ನು ಕಳೆದುಕೊಂಡಾಗ ಆತನು ದಹಿಸುವ ಅಗ್ನಿಯಾಗಿ ಆತನ ಮಕ್ಕಳಿಗೆ ದಂಡನೆಯನ್ನು ನೀಡುವಂತವನಾಗಿದ್ದಾನೆ. ಆದರೆ ದೇವರು ತನಗೆ ನಂಬಿಗಸ್ತರಾಗಿರುವವರೊಂದಿಗೆ ಯಾವಾಗಲೂ ಕೆಲಸ ಮಾಡತಕ್ಕಂಥನಾಗಿದ್ದಾನೆ. ಒಂದು ಸಭೆ ಅಂದಾಗ ಆ ಸಭೆಯಲ್ಲಿ ಖಂಡಿತವಾಗಿಯೂ ನಂಬಿಗಸ್ತ ಜನರಿದ್ದಾರೆ. ಆ ಜನರೊಟ್ಟಿಗೆ ದೇವರು ಕೆಲಸ ಮಾಡುವಂಥವನಾಗಿದ್ದಾನೆ. ಯಾವ ರೀತಿಯಲ್ಲಿ ಅಂದರೆ, ಕರ್ತನಾದಂಥ ಯೇಸು ತನ್ನನ್ನು ಆರಾಧಿಸಲು ಯಾವಾಗಲೂ ತನ್ನದೇ ಆದ ಆರಿಸಲ್ಪಟ್ಟ ಜನರನ್ನು ಹೊಂದಿದ್ದಾನೆ. ಈ ಲೋಕದಲ್ಲಿ ಯಹೂದ್ಯರು ಆತನನ್ನು ನಿರಾಕರಿಸಿದಾಗ ಜೀವದಾಯಕನಾದಂಥ ಆತನು ಅವರಿಂದ ದೇವರ ರಾಜ್ಯ ತೆಗೆದು ಹನ್ನೆರಿಗೆ ಕೊಟ್ಟನು. ದೇವರು ತನ್ನೆಲ್ಲ ಕಾರ್ಯಗಳಲ್ಲಿಯೂ ಇದೇ ಸಿದ್ಧಾಂತವನ್ನು ಅನುಸರಿಸುವಂತವನಾಗಿದ್ದಾನೆ. ಸಭೆಯು ವಾಕ್ಯಕ್ಕೆ ಅವಿಧೇಯತೆ ತೋರಿದಲ್ಲಿ ಸಭಿಕರು ಎಂತಹ ಉನ್ನತ ಸ್ಥಾನದಲ್ಲಿಯೇ ಇರಲಿ, ಆತನು ಅವರೊಂದಿಗೆ ಎಂದಿಗೂ ಕೆಲಸ ಮಾಡುವುದಿಲ್ಲ. ಆದರೆ ದೇವರು ಪ್ರಮುಖ ಜವಾಬ್ದಾರಿ ಒತ್ತುಕೊಳ್ಳುವ ಇತರರನ್ನು ಆರಿಸಿಕೊಳ್ಳುವನು. ಆದರೆ ಇವರು ಸಹ ತಮ್ಮ ಪಾಪ ಕಾರ್ಯಗಳಿಂದ ತಮ್ಮ ಜೀವನವನ್ನು ಶುದ್ಧೀಕರಿಸಿಕೊಳ್ಳದಿದ್ದಲ್ಲಿ ಮತ್ತು ಉನ್ನತವಾದಂಥ ತತ್ವಗಳನ್ನು ಅನುಸರಿಸದೆ ಅವರು ಅದಕ್ಕೆ ಪಶ್ಚಾತ್ತಾಪ ಪಡೆದಿದ್ದಲ್ಲಿ ದೇವರು ಅವರನ್ನು ಸಹ ತೀವ್ರವಾಗಿ ಶಿಕ್ಷಿಸಿ ತಗ್ಗಿಸುವವನು ಮತ್ತು ಅವರನ್ನು ತನ್ನ ಸೇವಕರಿಂದ ತೆಗೆದುಹಾಕಿ ಅವರು ನಿಂದೆಗೆ ಗುರಿಯಾಗುವಂತೆ ಆತನು ಮಾಡುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ದೇವರು ಹೇಳುವಂಥ ವಿಚಾರವೇನೆಂದರೆ, ತನ್ನ ಮಕ್ಕಳು ತನ್ನ ಮಾತಿಗೆ ವಿಧೇಯರಾಗಬೇಕು. ವಿಧೇಯರಾಗಲಿಲ್ಲ ಅಂದರೆ ಅವರನ್ನು ತಿರಸ್ಕರಿಸಿ ಅವರ ಸ್ಥಾನದಲ್ಲಿ ಬೇರೆಯವರನ್ನು ಆಯ್ದುಕೊಳ್ಳುವಂತವನಾಗಿದ್ದಾನೆ. ಇಸ್ರಾಯೇಲರು ದೇವರಿಗೆ ವಿಧೇಯರಾದರೆ ಹೋದ ಕಾರಣದಿಂದ ಅವರನ್ನು ತಳ್ಳಿಹಾಕಿ ದೇವರು ಅನ್ಯರನ್ನು ಆರಿಸಿಕೊಂಡನು. ಇವತ್ತು ಈ ಕೊನೆಯ ಕಾಲದ ಸಭೆ, ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆಯನ್ನು ದೇವರು ಆಯ್ದುಕೊಂಡಿದ್ದಾನೆ. ಇಲ್ಲಿ ನಾನು ಮತ್ತು ನೀವು ಈ ಕಾರ್ಯವನ್ನು ಮಾಡದೆ ಹೋದರೆ ದೇವರು ಬೇರೆಯೊಬ್ಬರನ್ನು ಆದುಕೊಂಡು ಅವರ ಮುಖಾಂತರವಾಗಿ ಕಾರ್ಯವನ್ನು ನೆರವೇರಿಸುವಂಥವನಾಗಿದ್ದಾನೆ. ಆದರೆ ಕೊಟ್ಟ ಬೆಳಕಿನ ಪ್ರಕಾರ ದೇವರು ತೀರ್ಪು ಮಾಡುವಂಥವನಾಗಿದ್ದಾನೆ. ನಾವು ತೀರ್ಪಿಗೆ ಒಳಗಾಗುವಂಥವರಾಗಿದ್ದಾರೆ. ಹೇಗೆ ಎಂಬುದಾಗಿ ನಾವು ನೋಡಬೇಕಾದರೆ, ದೇವರ ವಾಕ್ಯದಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 2:12 ತಿಳಿಸುತ್ತದೆ, ನ್ಯಾಯ ಪ್ರಮಾಣವಿಲ್ಲದೆ ಪಾಪ ಮಾಡಿದವರೆಲ್ಲರೂ ನ್ಯಾಯ ಪ್ರಮಾಣವಿಲ್ಲದೆ ನಾಶವಾಗುವರು. ನ್ಯಾಯ ಪ್ರಮಾಣವುಳ್ಳವರಾಗಿದ್ದು ಪಾಪ ಮಾಡಿದವರು ನ್ಯಾಯ ಪ್ರಮಾಣದಿಂದಲೇ ತೀರ್ಪು ಹೊಂದುವರು ಎಂಬುದಾಗಿ. ಹೌದು ಪ್ರಿಯ ಕೇಳುಗರೆ, ನಮಗೆ ದೇವರ ಆಜ್ಞೆ ಏನು, ದೇವರ ವಾಕ್ಯದಲ್ಲಿರತಕ್ಕಂಥ ಸತ್ಯಾರ್ಥಗಳು ಏನು ಎಂಬುದನ್ನು ಆತನು ನಮಗೆ ತೋರ್ಪಡಿಸಿದ್ದಾನೆ. ಆ ನಿಟ್ಟಿನಲ್ಲಿ ನಾವು ನಡೆಯದೆ ಹೋದರೆ ನಮಗೆ ಏನು ಬೆಳಕು ಸಿಕ್ಕಿತು? ಆ ನಿಮಿತ್ತವಾಗಿಯೇ ದೇವರು ನ್ಯಾಯ ವಿಚಾರಣೆಗೆ ಪ್ರತಿಯೊಬ್ಬರನ್ನು ಒಳಪಡಿಸುವಂತವನಾಗಿದ್ದಾನೆ. ಅದೇ ರೀತಿಯಲ್ಲಿ ಈ ಕೊನೆಯ ಸಭೆ, ಸೆವೆಂತ್ ಡೇ ಅಡ್ವೆಂಟಿಸ್ ಸಭೆಯು ದೇವಾಲಯದ ತಕ್ಕಡಿಯಲ್ಲಿ ತೂಗಲ್ಪಡುವುದು. ಪರಲೋಕದ ದೇವಾಲಯದ ತಕ್ಕಡಿಯಲ್ಲಿ ಈ ಸಭೆಯ ಕಾರ್ಯಗಳು ಏನು ಎಂಬುದನ್ನು ಆತನು ನಿರ್ಧರಿಸುವಂತೆವನಾಗಿದ್ದಾನೆ. ನ್ಯಾಯ ತೀರ್ಪಿಗೆ ಒಳಪಡಿಸುವಂತೆವನಾಗಿದ್ದಾನೆ. ಈ ಸಭೆ ಕೊಟ್ಟ ವಿಶೇಷವಾದಂಥ ಬೆಳಕು ಹಾಗೂ ಅನುಕೂಲಗಳ ಪ್ರಕಾರ ನ್ಯಾಯ ತೀರ್ಪಿಗೊಳಗಾಗುವುದು. ಅಡ್ವೆಂಟಿಸ್ ಸಭೆಯ ಆತ್ಮಿಕ ಅನುಭವವು ಕ್ರಿಸ್ತನು ಅಮೂಲ್ಯ ಕ್ರಮದಿಂದ ಅದಕ್ಕೆ ಕೊಟ್ಟ ವಿಶೇಷ ಬೆಳಕಿಗೆ ಅನುಗುಣವಾಗಿರದಿದ್ದಲ್ಲಿ ಅಥವಾ ನೀನು ತಕ್ಕಡಿಯಲ್ಲಿ ತೂಗಲ್ಪಟ್ಟು ಕಡಿಮೆಯಾಗಿದ್ದೀ ಎಂದು ಕ್ರಿಸ್ತನು ಹೇಳಿದ್ದಲ್ಲದೆ ಅದಕ್ಕೆ ಕೊಡಲ್ಪಟ್ಟ ಬೆಳಕು ಮತ್ತು ಅವಕಾಶಗಳಿಗೆ ತಕ್ಕಂತೆ ಸಭೆಯು ತೀರ್ಪಿಗೆ ಒಳಗಾಗುವಂತಾಗಿದೆ. ದೇವರು ಈ ವಿಷಯದಲ್ಲಿ ನಮಗೆ ಕೊಡುವ ಗಂಭೀರವಾದ ಎಚ್ಚರಿಕೆಯನ್ನು ಸೆವೆಂತ್ ಡೇ ಅಡ್ವೆಂಟಿಸ್ ಸಭೆಯವರಾದಂಥ ನಾವು ತಿರಸ್ಕರಿಸಿ ನಡೆಯುವಂಥವರಾಗಿದ್ದೇವೆ ಇವತ್ತು. ಆದ್ದರಿಂದ ಇದರ ಪರಿಣಾಮವಾಗಿ ಈ ಕಾಲದಲ್ಲಿ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದ್ದ ಹಾಗೂ ದೊಡ್ಡದಾಗಿದ್ದ ಒಂದು ವಿಚಾರವೇನೆಂದರೆ, ಪ್ರಿಯ ಕೇಳುಗರೆ, ಬ್ಯಾಟಲ್ ಕ್ರೀಕ್ನಲ್ಲಿ ಕ್ಷಯರೋಗದಿಂದ ಆಸ್ಪತ್ರೆಯು ಫೆಬ್ರವರಿ 18, 1902 ಹಾಗೂ ರಿವ್ಯೂ ಆ್ಯಂಡ್ ಹೆರಲ್ಡ್ ಪ್ರಕಟಣೆ ಸಂಸ್ಥೆಯು ಅದೇ ವರ್ಷದಲ್ಲಿ ಡಿಸೆಂಬರ್ 30 ಬೆಂಕಿಯಿಂದ ನಾಶವಾದದನ್ನು ನಾವು ಸ್ಮರಿಸಬಹುದಾಗಿದೆ. ಯಾಕೆಂದರೆ ಪ್ರವಾದಿನಿ ಹೇಳಿದಂಥ ಮಾತಿಗೆ ಸಭೆ ಕಿವಿಗೊಡದೆ ಹೋದ ಕಾರಣದಿಂದ ಅದು ಬೆಂಕಿಯಿಂದ ನಾಶವಾಯಿತು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ದೇವರು ನ್ಯಾಯ ತೀರ್ಪಿಗೆ ಒಳಪಡಿಸುವಂಥವನಾಗಿದ್ದಾನೆ. ಆದ್ದರಿಂದ ದೇವರು ನಮಗೆ ಹೇಳುವಂಥ ವಿಚಾರವೇನೆಂದರೆ, ಪ್ರಕಟಣೆ ಪುಸ್ತಕ 2:5 ನೀನು ಎಲ್ಲಿ ಬಿದ್ದು ಹೋಗಿದ್ದೀಯೋ ಅದನ್ನು ನೀನು ನೆನಪಿಗೆ ತಂದುಕೋ, ದೇವರ ಕಡೆಗೆ ತಿರುಗಿಕೋ, ನೀನು ಮೊದಲು ಮಾಡುತ್ತಿದ್ದ ಕೃತ್ಯಗಳನ್ನು ಮಾಡು ಎಂದು ದೇವರು ಎಚ್ಚರಿಸುವಂತೆವನಾಗಿದ್ದಾನೆ. ತನ್ನ ಮೊದಲಿನ ನಂಬಿಕೆಯನ್ನು ಕಳೆದುಕೊಂಡಿರುವ ಸಭೆಯು ಪಶ್ಚಾತ್ತಾಪಪಟ್ಟು ಬದಲಾವಣೆ ಹೊಂದಬೇಕಾದಂಥ ಸಮಯದಲ್ಲಿ ನಾವೆಲ್ಲರೂ ಇದ್ದೇವೆ, ಪ್ರಿಯ ಕೇಳುಗರೆ. ಇದಲ್ಲದೆ ತನಗೆ ಅಸಹ್ಯವಾಗುವ ತನಕ ಸಭೆಯು ತನ್ನ ಪಾಪದ ಫಲವನ್ನು ಅನುಭವಿಸುತ್ತಿದೆ. ಸಭೆಯು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಆರಿಸಿಕೊಂಡಾಗ ನಮ್ರತೆಯಿಂದ ದೇವರನ್ನು ಹುಡುಕಿ ಶಾಶ್ವತವಾದ ಸತ್ಯದಲ್ಲಿ ದೃಢವಾಗಿ ನಿಂತು ತನಗಾಗಿ ಸಿದ್ಧಪಡಿಸಿರುವುದನ್ನು ನಂಬಿಕೆಯಿಂದ ಪಡೆದುಕೊಂಡಾಗ ಅದರ ಪಾಪಗಳು ಪರಿಹಾರವಾಗುತ್ತವೆ. ಸಭೆಯು ಲೋಕದ ಎಲ್ಲ ಆಸೆಪಾಸೆಗಳಿಂದ ದೂರವಾಗಿ ದೇವರು ದಯಪಾಲಿಸಿರುವ ಸರಳತೆ ಮತ್ತು ನಿರ್ಮಲತೆಯಿಂದ ಕಾಣಿಸಿಕೊಂಡಾಗ ಸತ್ಯವು ತನ್ನನ್ನು ನಿಜವಾಗಿಯೂ ಬಿಡುಗಡೆ ಮಾಡಿತೆಂದು ತೋರಿಸುತ್ತದೆ. ಆಗ ಸಭೆಯ ಸದಸ್ಯರು ನಿಜವಾಗಿಯೂ ದೇವರಿಂದ ಆರಿಸಲ್ಪಟ್ಟ ಆತನ ಪ್ರತಿನಿಧಿಗಳಾಗುವಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ದೇವರು ನಮಗೆ ಕೊಟ್ಟಿರತಕ್ಕಂತಹ ಪ್ರತಿಯೊಂದು ಕಾರ್ಯದಲ್ಲಿಯೂ ನಂಬಿಕೆಯಿಂದ ನಾವು ದೇವರ ವಾಕ್ಯಕ್ಕೆ ತಕ್ಕಂತೆ ನಡೆದುಕೊಂಡಾಗ ಆತನು ನಮ್ಮನ್ನು ಆರಿಸಿಕೊಂಡದಕ್ಕೆ ಹೆಮ್ಮೆ ಪಡುವಂಥವನಾಗಿದ್ದಾನೆ. ನಾವು ನೋಡುವಂಥವರಾಗಿದ್ದೇವೆ. ಇಸ್ರಾಯೇಲ್ ಜನರಿಂದ ಒಂದು ಎಚ್ಚರಿಕೆ ಪಾಠವನ್ನು ದೇವರು ನಮಗೆ ಕೊಡ್ತಕ್ಕಂಥವನಾಗಿದ್ದಾನೆ. ಅದೇನೆಂದರೆ, ಕೊನೆಯ ದಿನಗಳಲ್ಲಿ ದೇವರ ಮಕ್ಕಳು ಹಳೇ ಒಡಂಬಡಿಕೆ ಕಾಲದ ಇಸ್ರಾಯೇಲರಂತೆ ಅದೇ ಅಪಾಯಗಳಿಗೆ ಗುರಿಯಾಗುವರು. ದೇವರ ಎಚ್ಚರಿಕೆಯನ್ನು ಗಮನಿಸಿದವರು ಅದರಂತೆ ಎಲ್ಲ ಸಂಕಟಗಳಿಗೆ ಗುರಿಯಾಗಿ ತಮ್ಮ ಅಪನಂಬಿಕೆಯಿಂದ ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ಸೇರುವುದಿಲ್ಲ. ಪುರಾತನ ಇಸ್ರಾಯೇಲರು ತಮ್ಮ ಮೊಂಡುತನದ ಹೃದಯ ಹಾಗೂ ಅಟಮಾರಿತನದ ಸಂಕಟಗಳು ವಿಪತ್ತುಗಳು ಅನುಭವಿಸಬೇಕಾಯಿತು. ಅವರ ಅಪನಂಬಿಕೆ, ಅತಿಯಾದಂಥ ಆತ್ಮವಿಶ್ವಾಸ, ಪಶ್ಚಾತ್ತಾಪ ಪಡೆದ ಮೊಂಡುತನ, ಕಠಿಣ ಹೃದಯ, ಇವೆಲ್ಲವೂ ಇಸ್ರಾಯೇಲರು ಒಂದು ಜನಾಂಗವಾಗಿ ದೇವರಿಂದ ತಿರಸ್ಕರಿಸಲ್ಪಟ್ಟ ಜನಾಂಗವಾಗಿ ಕಾಣಲ್ಪಟ್ಟರು. ಪ್ರಿಯ ಕೇಳುಗರೆ, ಅಂಥ ಒಂದು ವಿಚಾರ ನಮ್ಮ ಕೊನೆಯ ಕಾಲದ ಸಭೆಯಲ್ಲಿ ಇರಬಾರದು. ದೇವರ ಚರಿತ್ರೆಯು ನಮಗೆ ಎಚ್ಚರಿಕೆಯನ್ನು ನೀಡುವಂಥದ್ದಾಗಿದೆ. ಅದೇನೆಂದರೆ, ನಮಗೂ ಸಹ ಅವರ ರೀತಿಯಲ್ಲಿ ತಪ್ಪಾದ ರೀತಿಯಲ್ಲಿ ಹೋದಾಗ ನಮಗೂ ಸಹ ಅಪಾಯವಿದೆ ಎಂಬುದನ್ನು ಅದು ತೋರಿಸುವಂಥದ್ದಾಗಿದೆ. ಈ ಕಾರಣದಿಂದಲೇ ಪೌಲನು ಈ ರೀತಿಯಾಗಿ ಹೇಳುವಂಥವನಾಗಿದ್ದಾನೆ, ಸಹೋದರರೇ ನೋಡಿಕೊಳ್ಳಿರಿ, ಜೀವ ಸ್ವರೂಪನಾದ ದೇವರನ್ನು ಬಿಟ್ಟು ಹೋಗುವ ಅಪನಂಬಿಕೆಯುಳ್ಳ ಕೆಟ್ಟ ಹೃದಯವು ನಿಮ್ಮೊಳಗೆ ಯಾವನಿಗಾದರೂ ಇರಬಾರದು. ಮೊದಲಿರುವ ಭರವಸೆಯನ್ನು ಅಂತ್ಯದವರೆಗೂ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷದಲ್ಲಿ ಕ್ರಿಸ್ತನಲ್ಲಿ ಪಾಳುಗಾರರಾಗಿದ್ದೇವಲ್ಲ ಎಂಬ ಎಚ್ಚರಿಕೆಯನ್ನು ಪೌಲನು ಇಬ್ರಿಯದವರಿಗೆ ಬರೆದ ಪತ್ರಿಕೆ 3:12-14 ನಮಗೆ ಎಚ್ಚರಿಕೆಯನ್ನು ನೀಡುವಂತೆವನಾಗಿದ್ದಾನೆ. ಯಾಕೆಂದರೆ ಸಭೆಯ ಒಂದು ವಿಚಾರಗಳು ದೇವರಿಗೆ ಬಹಳ ಬಹಳ ಮುಖ್ಯವಾಗಿದೆ ಪ್ರಿಯ ಕೇಳುಗರೆ. ಸಭೆ ಇವತ್ತು ಯಾವ ರೀತಿಯಾದಂಥ ರೀತಿಯಲ್ಲಿದೆ ಅಂದರೆ, ಉಗ್ರಗ್ರಾಮಿಯಾದಂಥ ಸಭೆಯು ಜಯ ಹೊಂದಿದ ಸಭೆಯಲ್ಲ, ಮತ್ತು ಈ ಲೋಕವು ಪರಲೋಕವಲ್ಲ. ಸಭೆಯಲ್ಲಿ ತಪ್ಪು ಮಾಡುವ ದೋಷಿಗಳು, ಬಲಹೀನರು ಆದ ಸದಸ್ಯರು ಇದ್ದಾರೆ. ಅವರು ಈ ಲೋಕದ ಜೀವನ ಮತ್ತು ಮುಂದಿನ ನಿತ್ಯ ಜೀವಕ್ಕಾಗಿ ಕ್ರಿಸ್ತನ ಶಾಲೆಯಲ್ಲಿ ಶಿಸ್ತು ಶಿಕ್ಷಣ ಹಾಗೂ ತರಬೇತಿ ಹೊಂದಿರುವ ವಿದ್ಯಾರ್ಥಿಗಳಾಗಿದ್ದಾರೆ. ಕೆಲವರು ಸಭೆಗೆ ಬಂದಾಗ ತಮ್ಮ ನಿರೀಕ್ಷೆಯು ನೆರವೇರಿತೆಂದು ತಿಳಿದುಕೊಂಡು ಪರಿಶುದ್ಧರು ಪರಿಪೂರ್ಣರು ಆಗಿರುವುದರಿಂದ ತಿಳಿದುಕೊಂಡಿರುವುದನ್ನು ಮಾತ್ರ ಭೇಟಿಯಾಗುತ್ತಾರೆ. ಅವರು ತಮ್ಮ ನಂಬಿಕೆಯಲ್ಲಿ ಉತ್ಸಾಹದಿಂದಿರುತ್ತಾರೆ. ಆದರೆ ಸಭಿಕರಲ್ಲಿ ತಪ್ಪು ದೋಷ ಕಂಡುಬಂದಾಗ ತಾವು ಕೆಟ್ಟವರೆಂದು ಸೇರಬಾರದೆಂದು ಈ ಕಾರಣದಿಂದ ಲೋಕವನ್ನು ಬಿಟ್ಟು ಬಂದಿದ್ದೆವು, ಆದರೆ ಕೆಟ್ಟತನ ಇಲ್ಲಿಯೂ ಬರುತ್ತಿದೆ ಎಂದು ಹೇಳುತ್ತಾ ಗೋಧಿ ಹಾಗೂ ಅಣಜಿ ಸಾಮ್ಯದಲ್ಲಿ ಸೇವಕರು ಹೇಳಿದಂತೆ ಅಣಜಿಯು ಎಲ್ಲಿಂದ ಬಂತು ಎಂಬ ವಿಚಾರವನ್ನು ಇಲ್ಲೂ ಸಹ ಇವರು ಪ್ರಶ್ನಿಸುವಂತವರಾಗಿದ್ದಾರೆ. ಆದರೆ ನಾವು ಈ ರೀತಿಯಾಗಿ ನಿರೀಕ್ಷೆ ಇಲ್ಲದವರಾಗಿ ಇರಬಾರದು ಪ್ರಿಯ ಕೇಳುಗರೆ. ಯಾಕೆಂದರೆ ಸಭೆಯು ಪರಿಪೂರ್ಣವಾಗಿದೆ ಎಂಬ ನಿರ್ಧಾರಕ್ಕೆ ಬರುವಂತೆ ಆತನು ನಮಗೆ ಅಧಿಕಾರ ಕೊಟ್ಟಿಲ್ಲ. ಉಗ್ರವಾದಿಯಾದಂತಹ ಸಭೆಯನ್ನು ಜಯ ಹೊಂದಿದ ಸಭೆಯಂತೆ ಪರಿಶುದ್ಧ ಮಾಡಲು ನಮಗೆಲ್ಲ ಉತ್ಸಾಹವು ಎಂದಿಗೂ ಯಶಸ್ವಿ ಆಗುವುದಿಲ್ಲ ಎಂಬುದಾಗಿ ಶ್ರೀಮತಿ ವೈಟಮ್ನವರು ಇಲ್ಲಿ ನಮಗೆ ತಿಳಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಆದರೆ ಜಯ ಹೊಂದಿದ ಸಭೆಯು ನಂಬಿಗಸ್ತನಾಗಿದ್ದು ಕ್ರಿಸ್ತನಂತೆ ಗುಣಗಳನ್ನು ಪ್ರತಿಬಿಂಬಿಸುವಂಥದ್ದಾಗಿದೆ. ಕ್ರಿಸ್ತನ ಸುವಾರ್ಥ ಸೇವೆಯು ಇನ್ನೇನು ಮುಕ್ತಾಯವಾಗಲಿದೆ. ಸಭೆಯ ಸದಸ್ಯರು ನಂಬಿಗಸ್ತರಾಗಿದ್ದಲ್ಲಿ ಅವರು ಜಯಶಾಲಿಗಳಂತಾಗುವವರಾಗಿದ್ದಾರೆ. ಕ್ರಿಸ್ತನ ಜೀವನವು ದೇವರ ಪ್ರೀತಿಯ ದೈವೀಕ ಸಂದೇಶದಿಂದ ಕೂಡಿತು. ಇತರರಿಗೆ ಈ ಪ್ರೀತಿಯನ್ನು ಹೇರಾಳವಾಗಿ ಕೊಡಲು ಕ್ರಿಸ್ತನು ಹಂಬಲಿಸುತ್ತಾನೆ. ಆತನ ಮುಖದಿಂದ ಅನುಕಂಪವು ಹೊರಹೊಮ್ಮುತ್ತದೆ. ಕೃಪೆ, ದೀನತೆ, ಸತ್ಯ ಹಾಗೂ ಪ್ರೀತಿಗಳು ಆತನ ಗುಣ ಸ್ವಭಾವವಾಗಿದೆ. ಜಯಶಾಲಿಯಾದ ಕ್ರಿಸ್ತನಲ್ಲಿ ನಾವು ಸೇರಬೇಕಾದಲ್ಲಿ ಆತನ ಸಭೆಯ ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ಅದೇ ಗುಣ ಸ್ವಭಾವಗಳು ಕಂಡುಬರಬೇಕಾಗಿದೆ ಪ್ರಿಯ ಕೇಳುಗರೆ. ಯಾಕೆಂದರೆ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. 2 ಪೇತ್ರ 1:4 ನಾವು ಗಮನಿಸುವುದಾದರೆ, ನೀವು ಲೋಕದಲ್ಲಿ ದುರಾಸೆಯಿಂದುಂಟಾದ ಕೆಟ್ಟತನಕ್ಕೆ ಒಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣ ಅತಿಶಯಗಳಿಂದ ಅತ್ಯಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಯಾಕೆಂದರೆ ನಾವು ಈ ಲೋಕದಲ್ಲಿ ಒಂದು ಸಭೆಯಾಗಿದ್ದು ಆತನ ಗುಣಗಳನ್ನು ನಾವು ಈ ಲೋಕದಲ್ಲಿ ಪ್ರತಿಬಿಂಬಿಸಬೇಕು ಎನ್ನುವುದಕ್ಕೋಸ್ಕರ ಅನೇಕ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾನೆ. ಈ ವಾಗ್ದಾನಗಳನ್ನು ಇಟ್ಟುಕೊಂಡು ನಾವು ಜೇ ಹೊಂದುವುದಾದರೆ ದೇವರು ಹೇಳುವಂಥವನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 3:21 ನಾವು ಓದುವುದಾದರೆ, ನಾನು ಜೇ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡಿದ್ದೆನು, ಹಾಗೆಯೇ ಜೇ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು ಎಂಬುದಾಗಿ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ಪ್ರಿಯ ಕೇಳುಗರೆ, ದೇವರ ಸಭೆ ಇದು ಕೊನೆಯ ಕಾಲದ ಸಭೆ. ಇದು ಸೆವೆಂತ್ ಡೇ ಅಡ್ವೆಂಟಿಸ್ಟ್ ಸಭೆ. ಇದು ದೇವರು ತಿಳಿಸಿರ್ತಕ್ಕಂತಹ ಎಲ್ಲ ಸಿದ್ಧಾಂತಗಳನ್ನು ಕೈಗೊಂಡು ನಡೆಯುವಂತಹ ಸಭೆ ಆಗಿದೆ. ಆದರೆ ಸಭೆಯಲ್ಲೂ ಸಹ ಅನೇಕ ರೀತಿಯ ವ್ಯತ್ಯಾಸಗಳಿದೆ. ಆದರೆ ಯಾರೆಲ್ಲ ಜಯ ಹೊಂದುವಂಥವರಾಗಿದ್ದಾರೋ ದೇವರ ವಾಕ್ಯ ತಿಳಿಸುವಂಥದ್ದಾಗಿದೆ. ನಾನು ಈ ಲೋಕದಲ್ಲಿ ಜಯ ಹೊಂದು ತಂದೆಯ ಸಿಂಹಾಸನದಲ್ಲಿ ನಾನು ಕುಳಿತುಕೊಂಡೆ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಸ್ವಂತ ಸಾಕ್ಷಿಯನ್ನು ಹೇಳುವಂಥವನಾಗಿದ್ದಾನೆ. ಇವತ್ತು ನಾವು ಆತನ ಸಭೆ ಆಗಿದ್ದೇವೆ. ನಾವು ಜಯ ಹೊಂದುವುದಾದರೆ ಆತನು ನಮಗೋಸ್ಕರ ಪರಲೋಕದಲ್ಲಿ ಸಿಂಹಾಸನವನ್ನು ಸಿದ್ಧಪಡಿಸುವಂಥವನಾಗಿದ್ದಾನೆ. ಆತನ ಬಲಪಾಸದಲ್ಲಿ ನಾವು ಕುಳಿತುಕೊಳ್ಳುವಂಥವರಾಗಿದ್ದೇವೆ. ಹಾಗಾಗಿ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ದೇವರಿಗೋಸ್ಕರ ಕೊನೆಯ ಕಾಲದ ಸಭೆ ಇದೆ. ಆ ಸಭೆಯನ್ನು ನಾವು ದೇವರ ವಾಕ್ಯದಿಂದ ಹುಡುಕಿ ಕಂಡುಕೊಂಡು ಆ ಸಭೆಗೆ ಸೇರಿ ಪರಲೋಕ ರಾಜ್ಯಕ್ಕೆ ಬಾಧಿಸ್ತರಾಗೋಣ. ಆ ರೀತಿಯಾಗಿ ಸತ್ಯವೇದವನ್ನು ಹುಡುಕಿ ನಾನು ಸತ್ಯ ಸಭೆಯನ್ನು ಸೇರಿಕೊಳ್ತೇನೆ ಎಂಬುದಾಗಿ ನೀವು ನೆನೆಸುವುದಾದರೆ ನನ್ನ ಸಂಗಡ ತಲೆಬಾಗಿ ಪ್ರಾರ್ಥನೆ ಮಾಡಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಸ್ವಾಮಿ, ನಿನ್ನ ಕೃಪೆಯಿಂದ, ನಿನ್ನ ವಾಗ್ದಾನದಿಂದ ಸ್ವಾಮಿ ನಿನ್ನ ಸಭೆ ಏನು ಎಂಬುದನ್ನು ನಾವು ಅರಿತುಕೊಂಡೆವು. ಅಪ್ಪ, ಕೇಳುಗರ ಹೃದಯದಲ್ಲಿ ಸ್ವಾಮಿ ನಿನ್ನ ಸತ್ಯ ಸಭೆ ಈ ಲೋಕದಲ್ಲಿ ಇದೆ. ಅದು ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆದುಕೊಳ್ತಕ್ಕಂಥದ್ದಾಗಿದೆ. ಆ ಸಭೆಗೆ ನಾನು ಸೇರಬೇಕೆಂಬುದಾಗಿ ಯಾರಾದರೂ ಹಂಬಲಿಸುತ್ತಿದ್ದಂಥ ಪಕ್ಷದಲ್ಲಿ ಅವರಿಗೆ ನೀನು ಸ್ವಾಮಿ ಈ ಸಭೆಗೆ ನೀನು ಸೇರಿಸು. ಈ ಸಭೆ ಪರಲೋಕ ರಾಜ್ಯಕ್ಕೆ ಅನುಗುಣವಾಗಿ ನಿನ್ನ ಗುಣಗಳನ್ನು ಪ್ರತಿಬಿಂಬಿಸತಕ್ಕಂಥ ಸಭೆ ಆಗಿ ಪರಲೋಕ ರಾಜ್ಯಕ್ಕೆ ನಿನ್ನ ಎರಡನೇ ಬರೋಣಕ್ಕೆ ಸಿದ್ಧರಾಗುವ ಹಾಗೆ ನೀನು ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-3231 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadaarsamc@sudadventist.org kannadaarsamc@sudadventist.org ಅಥವಾ 9901-66-37-11 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.
ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಈ ಲೋಕ ಯಾತ್ರೆಯು ಬಲು ಅಲ್ಪವೆಂದು ತಿಳಿದಿಲ್ಲವೇನು ಓ ಮಾನವ, ಲೋಕ ಚಿಂತೆಯು ಕ್ಷಣ ಮಾತ್ರವೆಂಬ ಅರಿವಿಲ್ಲವೇನು ಓ ಮಾನವ. ಕ್ರಿಸ್ತನೆ ನಿನ್ನಯ ಜೀವಿತವೆಂದು ಆತನೇ ನಿನಗೆ ಸರ್ವಸ್ವವೆಂದು ಯೋಚಿಸಬಾರದೇಕೆ, ಯೋಚಿಸಬಾರದೇಕೆ. ಲೋಕ ಪರಿಶೂನ್ಯವೇ ಎಂದೆಂದು ಪರಿತಾಪವೇ, ಈ ಲೋಕ ತ್ಯಜಿಸಿ ಪರಲೋಕಕ್ಕಾಗಿ ತವ ಕಾಪಡು ಮಾನವ. ಯಾತ್ರೆಯು ಬಲು ವ್ಯರ್ಥವೆಂದು ತಿಳಿದಿಲ್ಲವೇನು